हरिः ओम् श्रीगुरुभ्यो नमः. सम्भ्रमं पङ्गरहितम् अदटं विमलं सदा आनन्दतीर्थमतुलं वदे तापत्रयापहम् मिथ्यासिद्धान्तदुध्वान्तविध्वंसनविचक्षणः जयतीर्थैकतनिर्भासतां नो हृदम्बरे अट्टिकल्पितकल्पोऽयं प्रत्यर्थिरथकेसरे व्यासतीर्थगुरुर्भूयात् अस्मदिष्टातसिद्धये तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमोत्यन्तदयालवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यञ्च मनोरथाः. हरिः ओम् श्रीगुरुभ्यो नमः. ನಾವು ಹರಿಕಥಾಮೃತಸಾರದಲ್ಲಿ 9ನೇ ಸಂಧಿಯನ್ನು ಮಾಡ್ತಾ ಇದ್ದೀವಿ. ನಾಂದಿಪದ್ಯವನ್ನು ಓದಿಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ 9ನೇ ಸಂಧಿ ಉದಾತ್ತಾನುದಾತ್ತ ಸಂಧಿ, ಅದಕ್ಕೆ ಮುಂಚಿನಿದ್ದು ಮಾತೃಕಾ ಸಂಧಿ. ಮಾತೃಕಾ ಸಂಧಿಯಲ್ಲಿ ನಮಗೆ ಮಾತೃಕ ಅಕ್ಷರಗಳು, ಅಕ್ಷರಗಳಿಂದ ಪ್ರತಿಪಾದ್ಯವಾದ ಪರಮಾತ್ಮನ ರೂಪಗಳನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ ಅದರಿಂದ ಉದಾತ್ತಾನುದಾತ ಸಂಧಿಗೆ ಯಾಕೆ ಬಂದಿದ್ದಾರೆ, ಏನು ಅಂತ ಹೇಳಿ ವಿಶೇಷ ಅಂದ್ರೆ, ಅಲ್ಲಿ ಅಕ್ಷರಗಳಿಂದ ಪ್ರತಿಪಾದ್ಯವಾದ ಪರಮಾತ್ಮ ರೂಪಗಳನ್ನು ಹೇಳಿದ ಮೇಲೆ ಇಲ್ಲಿ ಆ ಅಕ್ಷರದಲ್ಲಿ ಪ್ರತಿಪಾದ್ಯನಾಗುವ ಪರಮಾತ್ಮ ರೂಪ ಅಷ್ಟು ಮಾತ್ರವೇ ಅಲ್ಲದೆ ಆ ಅಕ್ಷರ ಅಂತರ್ಗತನಾಗಿದ್ದಾನೆ ಪರಮಾತ್ಮ. ಅಷ್ಟೇ ಅಲ್ಲದೆ ಸರಿ, ಅಕ್ಷರದಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ, ಅಕ್ಷರಗಳಲ್ಲಿ ಅಂತರ್ಗತನಾಗಿದ್ದಾನೆ ಪರಮಾತ್ಮ ರೂಪಗಳು, ಅದರಿಂದ ಜೀವನಿಗೆ ಏನಾಗಬೇಕಾಗಿದೆ ಅನ್ನುವುದನ್ನು ಸ್ಲೋ ಆಗಿ ಡೆವಲಪ್ ಮಾಡಿಕೊಂಡು ಬಂದಿದ್ದಾರ ದಾಸರಾಯರು. ಇಲ್ಲಿ ಏನಂದ್ರೆ ಉದಾತ್ತಾನುದಾತ ಸಂಧಿ ಅಂತ, ಇದು 9ನೇ ಸಂಧಿಗೆ ಒಂದು ಹೆಸರು ಉದಾತ್ತಾನುದಾತ ಸಂಧಿ, ಇನ್ನೊಂದು ವರ್ಣ ಪ್ರಕ್ರಿಯಾ ಸಂಧಿ ಅಂತಲೂ ಕರೀತಾರೆ, ಇನ್ನೊಂದು ಜೀವ ಪ್ರಕರಣ ಸಂಧಿ ಅಂತಲೂ ಕರೀತಾರೆ. ಅಂದ್ರೆ ಇಲ್ಲಿ ನಮಗೆ ಈ ಅಕ್ಷರಗಳಲ್ಲಿ ಹೇಗೆ ಪರಮಾತ್ಮನ ರೂಪಗಳು ಅಂತರ್ಗತವಾಗಿದೆ, ಅದರಿಂದ ಜೀವನ ಒಳಗೆ ಈ ಪರಮಾತ್ಮನ ರೂಪಗಳು ಯಾವ ಯಾವ ರೂಪಗಳಿಂದ ಇದ್ದಾನೆ ಪರಮಾತ್ಮ, ಜೀವ ಅದಕ್ಕೆ ಹೇಗೆ ಒಂದು ಧ್ಯಾನ ಮಾಡಿ ಪರಮಾತ್ಮನ ಪೂಜಾರೂಪಕವಾದ ಒಂದು ಯಜ್ಞ ರೂಪಕವಾದ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ಇಲ್ಲಿ ಡೆವಲಪ್ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು 9ನೇ ಶ್ಲೋಕದನ್ನು ನೋಡಿದ್ದೀವಿ, ಅದು ಲಾಸ್ಟ್ ಒಂದು ತಿಂಗಳ ಕೆಳಗೆ. ಅದನ್ನು ಜಸ್ಟ್ ಸ್ವಲ್ಪ ರಿವೈಸ್ ಮಾಡಿಬಿಟ್ಟು ಜನಗಳಿಗೆ ಸ್ವಲ್ಪ ಡೌಟ್ಸ್ ಅವೆಲ್ಲ ಬರುತ್ತೆ, ಸೊ ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ಟು ಮುಂಚೆ ಹೋಗೋಣ. ಇಲ್ಲಿ ಬಿಂಬ ಜೀವಾಂಗುಷ್ಟ ಮಾತದಿ ಇಂಬುಗೊಂಡಿಹ ಸರ್ವರೊಳು ಸೂಕ್ಷ್ಮಾಂಬರದಿ ಉತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರಿ ಈತೆಗೆ ಕೋವಿದರು ವಿಶ್ವಂಬರಾತ್ಮ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಪಲ್ಲಭಜಗರನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ, ಇಲ್ಲಿ ಪರಮಾತ್ಮ ನಮ್ಮ ಶರೀರದ ಒಳಗೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಮತ್ತು ಹೃದಯ ಕಮಲದಲ್ಲಿ ಇದ್ದಾನೆ ಅಂತ ಹೇಳುವುದು ಏನು, ಅಷ್ಟೇ ಅಲ್ಲದೆ ಹೆಬ್ಬೆರಳು ಸೈಜ್ನಲ್ಲಿ ಇದ್ದಾನೆ ಅಂತ ಹೇಳ್ತಾರೆ, ಅಷ್ಟೇ ಅಲ್ಲದೆ ಮತ್ತು ಜೀವನ ಒಳಗೆ ಜೀವ ಅತಿ ಸೂಕ್ಷ್ಮವಾಗಿದೆ ಅಂತ ಹೇಳ್ತಾರೆ, ಮತ್ತು ಜೀವನ ಹೆಬ್ಬೆರಳು ಸೈಜ್ ಅಂತ ಹೇಳ್ತಾರೆ, ಅಷ್ಟೇ ಅಲ್ಲದೆ ಹೆಬ್ಬೆರಳು ದಟ್ ಮೀನ್ಸ್ ಥಂಬ್, ಆ ಥಂಬ್ ಸೈಜ್ನಲ್ಲಿ ಇದ್ದಾನೆ ಪರಮಾತ್ಮ, ಥಂಬ್ ಟಿಪ್ಪು ಸೈಜ್ನಲ್ಲಿ ಇದ್ದಾನೆ, ಆಮೇಲೆ ಪ್ರಾದೇಶ ಅಂದ್ರೆ ನಾವು ಹೆಬ್ಬೆರಳು ದಟ್ ಇಂಡೆಕ್ಸ್ ಫಿಂಗರ್ ಅಂಡ್ ಥಂಬ್ ಎರಡು ಸ್ಪ್ರೆಡ್ ಮಾಡಿ ಹಿಡ್ಕೊಂಡ್ರೆ ಆ ಸೈಜ್ನಲ್ಲಿ ಪರಮಾತ್ಮ ಇದ್ದಾನೆ. ಈ ವಿಧವಾಗೆಲ್ಲ ಹೇಳ್ತಾರಲ್ವ, ಪರಮಾತ್ಮ ಹೇಗೆ ಜೀವ ಒಳಗಿರುವ ಪರಮಾತ್ಮ ಹೆಬ್ಬೆರಳು ಸೈಜ್ ಥಂಬ್ ಸೈಜ್ನಲ್ಲಿ ಹೇಗಿದ್ದಾನೆ ಅಂತ ಹೇಳಿದರೆ, ಅದಕ್ಕೆ ನಮಗೆ ಸರ್ವಸಮರ್ಪಣ ಬದ್ಧದಲ್ಲಿ ರಾಯರ್ ಹೇಳ್ತಾರೆ ಏನಂದ್ರೆ, ದೇಹಾಂಗುಷ್ಟಮಿತೋ ದೇಹೆ ಜೀವಾಂಗುಷ್ಟಮಿತೋ ಜೀವಿ ಅಂತೇಳಿ, ಅಂದ್ರೆ ಅಂಗುಷ್ಟ ಅಂದ್ರೆ ಹೆಬ್ಬೆರಳು ಥಂಬ್ ಸೈಜ್ನಲ್ಲಿ ಜೀವದ ದೇಹದ ಹೆಬ್ಬೆರಳು ಸೈಜ್ನಲ್ಲಿ ದೇಹದಲ್ಲಿದ್ದಾನೆ ಪರಮಾತ್ಮ, ಜೀವದ ಹೆಬ್ಬೆರಳು ಸೈಜ್ನಲ್ಲಿ ಜೀವದಲ್ಲಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಈ ರೂಪಗಳು ಏನೇನು ರೂಪಗಳಿದೆ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಬಿಂಬ ಜೀವ ಅಂಗುಷ್ಟ ಮಾತ್ರದಿ ಅಂತೇಳಿ, ಜೀವ ಅಂಗುಷ್ಟ ಮಾತ್ರದಿ ಅಂತ ಹೇಳಿದ್ರೆ ಜೀವನಿಗೂ ದೇಹಕ್ಕೂ ತಗೋಬೇಕು. ಇನ್ ಅವರ್ ಫಿಸಿಕಲ್ ಬಾಡಿ ಪರಮಾತ್ಮ ನಮ್ಮ ಹೃದಯ ಕಮಲದಲ್ಲಿದ್ದಾನೆ, ಪರಮಾತ್ಮ ನಮ್ಮ ಶರೀರದಲ್ಲಿ ಎಲ್ಲ ಕಡೆನೂ ಇದ್ದಾನೆ, ಮತ್ತೆ ಹೃದಯದಲ್ಲಿರುವ ಪರಮಾತ್ಮನ ವರ್ಣನೆ ಮಾಡುವುದರಲ್ಲಿ ವಿಶೇಷ ಏನಂದ್ರೆ ಬಿಂಬ, ನಾವು ಬಿಂಬ ಪ್ರತಿಬಿಂಬ ಭಾವವನ್ನು ಎಲ್ಲ ಕಡೆ ನೋಡ್ತೀವಿ. ಏನು ಈ ಬಿಂಬ ಪ್ರತಿಬಿಂಬ ಭಾವ ಅಂದ್ರೆ, ಪರಮಾತ್ಮ ನಮ್ಮ ಒಳಗೆ ಇದ್ದು ನಮ್ಮ ಇಂದ ಮಾಡಿ ಮಾಡಿಸ್ತಾನೆ ಎಲ್ಲ ಕೆಲಸಗಳನ್ನು, ಅವನು ಬಿಂಬರೂಪನಾಗಿರ್ತಾನೆ. ಆ ಬಿಂಬರೂಪನ ಪರಮಾತ್ಮ ನಮ್ಮ ಒಂದೊಂದು ಅಣುವಿನಲ್ಲಿ ಇದ್ದಾನೆ. ಈ ದೇರ್ 72,000 ನಾಡಿಗಳಲ್ಲಿಯೂ ಪರಮಾತ್ಮನ ರೂಪಗಳಿದೆ. ಅಷ್ಟು ರೂಪಗಳಲ್ಲಿ ಇದ್ದ ಪರಮಾತ್ಮ ಮತ್ತು ಈ ಬಿಂಬರೂಪದಲ್ಲಿ ಯಾಕಿದ್ದಾನೆ ಅಂದರೆ, ಹೃದಯ ಕಮಲದಲ್ಲಿ ನಮಗೆ ಬಿಂಬೋಪಾಸನೆ ಮಾಡಲಿಕ್ಕೆ ಅನುಕೂಲವಾಗುವಂತೆ ಒಂದು, ಎರಡನೇದು ನಮಗೆ ಎಲ್ಲ ಕೆಲಸಗಳನ್ನು ನಮ್ಮಿಂದ ಮಾಡಿಸುವುದು ಒಂದು. ಈ ವಿಧವಾಗಿ ಪರಮಾತ್ಮ ನಮ್ಮ ಹೃದಯ ಕಮಲದಲ್ಲಿ ಮೂರು ರೂಪಗಳಿಂದ ಇದ್ದಾನೆ. ಆ ಮೂರು ರೂಪಗಳನ್ನು ಏನಂತ ಕರೀತಾರೆ ಅಂದ್ರೆ, ನಮಗೆ ಮೂಲೇಶ, ಅಗ್ರೇಶ, ಪ್ರಾದೇಶ ಅಂತ ಕರೀತಾರೆ. ಮೂಲೇಶ ಅಂದರೆ, ಮೂಲೇಶ ಅಂದರೆ ದಟ್ ಈಸ್ ಥಂಬ್ ಟಿಪ್ ಸೈಜ್ ನಲ್ಲಿರುವಂತಹ ಆ ಅತಿ ಸೂಕ್ಷ್ಮವಾದ ಒಂದು, ಅಂದ್ರೆ ನಮ್ಮ ಫಿಸಿಕಲ್ ಬಾಡಿಯ ಒಂದು ಥಂಬ್ ಸೈಜ್ ಇದೋ, ಅದರ ಟಿಪ್ ಎಷ್ಟಿದೋ ಅಷ್ಟು ಒಂದು ಸೈಜ್ ನಲ್ಲಿ ಪರಮಾತ್ಮ ನಮ್ಮ ಸ್ಥೂಲ ದೇಹದಲ್ಲಿ ಹೃದಯ ಕಮಲದಲ್ಲಿ ಇರ್ತಾನೆ. ಹೃದಯ ಅಂದ್ರೆ ಫಿಸಿಕಲ್ ಹಾರ್ಟ್ ಅಂತಲ್ಲ, ಇಟ್ ಈಸ್ ಲೈಕ್ ಎ ಎನರ್ಜೆಟಿಕ್ ಸೆಂಟ್ರಲ್ ಹಾರ್ಟ್ ಇದ್ದಂಗೆ. ಅಲ್ಲಿ ಒಂದು ಕಮಲ ಅಂದರೆ, ಲೋಟಸ್ ಫ್ಲವರ್ ಅಂದರೆ, ಇಟ್ ಈಸ್ ಎನರ್ಜೆಟಿಕ್ ಎನರ್ಜಿ ಫಾರ್ಮ್ಡ್ ಲೋಟಸ್ ಫ್ಲವರ್. ಆ ಎನರ್ಜಿ ಫಾರ್ಮ್ಡ್ ಲೋಟಸ್ ಫ್ಲವರ್ ಒಳಗೆ ಪರಮಾತ್ಮ ಅಲ್ಲಿ ಇರ್ತಾನೆ, ಆಸೀನಾಗಿರ್ತಾನೆ. ಅವನು ನಮ್ಮ ಹೆಬ್ಬೆರಳು ಥಂಬ್ ಟಿಪ್ ಸೈಜ್ ನಲ್ಲಿರುವಂತಹ ಪರಮಾತ್ಮನ ರೂಪ ಮೂಲೇಶ ರೂಪ ಅಂತ ಹೇಳಿ. ಅದೇ ವಿಧವಾಗಿ ನಮ್ಮ ಫಿಸಿಕಲ್ ಬಾಡಿಯ ಥಂಬ್ ಸೈಜ್ ನಲ್ಲಿರುವಂತಹ ಪರಮಾತ್ಮನ ರೂಪ ಸೈಜ್ ಎಷ್ಟಿದೋ ಅಷ್ಟರಲ್ಲಿರುವಂತಹ ಪರಮಾತ್ಮನ ರೂಪ ಅಗ್ರೇಶ ಅಂತ ಕರೆಯಲ್ಪಡುತ್ತೆ. ಅದೇ ವಿಧವಾಗಿ ಪ್ರಾದೇಶ ಅಂದ್ರೆ ಥಂಬ್ ಅಂಡ್ ಇಂಡೆಕ್ಸ್ ಫಿಂಗರ್ ಸ್ಪ್ರೆಡ್ ಮಾಡಿದ್ರೆ ಎಷ್ಟು ಸುಮಾರಾಗಿ, ಅದು ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಬೇಬಿ ಹಿಡ್ಕೊಂಡು ದೊಡ್ಡವರವರೆಗೂ ಕೂಡ ಇಟ್ ಕ್ಯಾನ್ ಬಿ 1 or 2 inches ಹಿಡ್ಕೊಂಡು 9, 10, 11 inches ಎಷ್ಟನ್ನ ಇರಬಹುದು. ಸೊ ಡಿಪೆಂಡಿಂಗ್ ಆನ್ ದ ಪರ್ಸನ್ ಸೈಜ್ ಅಷ್ಟು ಪರಿಮಾಣದಲ್ಲಿ ಪರಮಾತ್ಮ ಪ್ರಾದೇಶ ನಾಮಕ ಪರಮಾತ್ಮ ಇರ್ತಾನೆ ಅಂತೇಳಿ. ಹಾಗೆ ಹೇಳಿದ ಮೇಲೆ ಅಷ್ಟು ಅಷ್ಟು ಸೈಜ್ ನಲ್ಲಿ ಪರಮಾತ್ಮ ಅಲ್ಲಿದ್ದು ಆ ಬಿಂಬರೂಪನಾಗಿದ್ದು ಆ ಜೀವನಿಂದ ಎಲ್ಲ ಕೆಲಸಗಳು ಮಾಡಿಸ್ತಾನೆ. ಜೀವದ ಒಳಗೆ ಇನ್ಸೈಡ್ ದಿ ಜೀವ, ಆ ಜೀವದ ಹೆಬ್ಬೆರಳು, ದಟ್ ಮೀನ್ಸ್ ಇಫ್ ಜೀವ ಅತಿ ಸೂಕ್ಷ್ಮ ಒಂದು ಹೇಳ್ತಾರೆ, ಕುದುರೆಯ ಬಾಲದ ಕೊನೆಯನ್ನು 100 ಭಾಗ ಮತ್ತು 100 ಭಾಗ ಮಾಡಿ ಅಷ್ಟೊಂದು ಸೂಕ್ಷ್ಮ, ದಟ್ ಈಸ್ ಓನ್ಲಿ ಸಿಂಬಾಲಿಕ್, ಇಟ್ ಮೀನ್ಸ್ ವೆರಿ ಟೈನಿ. ಅಷ್ಟಿರುವಂತಹ ಜೀವದ ಅಂಗುಷ್ಟದ ಸೈಜ್ ಹೆಬ್ಬೆರಳು ಸೈಜ್. ಬಟ್ ಜೀವ ಡಸಂಟ್ ಹ್ಯಾವ್ ಇಟ್ ಈಸ್, ಅದಕ್ಕೆ ಜೀವನಿಗೆ ಜೀವಕ್ಕೆ ಅವಯವಗಳೇ ಇಲ್ಲ, ಜೀವನಿಗೆ ಜೀವನ ಲಿಂಬ್ಸ್ಗೆ ಅಭೇದ ಇದೆ. ಜೀವ ಡಸಂಟ್ ಹ್ಯಾವ್ ಎನಿ ಲಿಂಬ್ಸ್. ಹಾಗಿರುವಾಗ ಜೀವದ ಹೆಬ್ಬೆರಳು ಅಂತ ಹೇಳುವುದರಲ್ಲಿ ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದರೆ, ಪರಮಾತ್ಮ ಅನೋರಣೀಯನ ಮಹತ್ವ ಮಹೀನ ಅಂತ ಹೇಳಿದಂತೆ ಜೀವದ ಒಳಗೆ ಕೂಡ, ಜೀವ ಇಸ್ ದೋ ದಟ್ ಇಂಡಿವಿಜಿಬಲ್ ಎಂಟಿಟಿ, ಅದರ ಒಳಗೆ ಕೂಡ ಪರಮಾತ್ಮ ಅದರ ಸಿಂಬಾಲಿಕ್ ಆಗಿರುವಂತಹ ಥಂಬ್ ಸೈಜ್ ನಲ್ಲಿ, ಥಂಬ್ ಟಿಪ್ ಸೈಜ್ ನಲ್ಲಿ ಪರಮಾತ್ಮ ಪ್ರಾದೇಶದ ಸೈಜ್ ನಲ್ಲಿ ತಾನು ಆ ಜೀವದ ಸ್ವರೂಪ ದೇಹದ ಅತಿ ಸೂಕ್ಷ್ಮವಾದ ಬಹಳ ಚಿಕ್ಕದಾದಂತಹ ಆ ಸ್ವರೂಪ ದೇಹದಲ್ಲಿ ಕೂಡ ಪರಮಾತ್ಮ ಈ ಮೂರು ರೂಪಗಳಿಂದ ಇರ್ತಾನೆ ಅಂತ ಹೇಳುವುದರ ಮೂಲಕವಾಗಿ ಆ ಪರಮಾತ್ಮನ ವ್ಯಾಪ್ಯತ್ವ ಅಚಿಂತ್ಯದ್ಭುತ ಶಕ್ತಿಯನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ನಮಗೆ ಒಂದು ಸಂದೇಹ, ಈಗ ಚಿಕ್ಕ ಮಗುವಿದ್ದರೆ ಇಟ್ ಹ್ಯಾಸ್ ಒಂದು ತಂಬ್ ಒಂದು ಸೈಜ್ ನಲ್ಲಿರುತ್ತೆ, ಮಗು ದೊಡ್ಡದಾಗುತ್ತೆ, ಸೊ ಇಟ್ ಹ್ಯಾಸ್ ಲೈಕ್ ಯು ನೋ ತಂಬ್ ಗ್ರೋಸ್ ಅಂಡ್ ಎಲ್ಲ ಹ್ಯಾಂಡ್ ಸೈಜ್ ಗ್ರೋಸ್. ಸೊ ಆ ಮಗು ದೊಡ್ಡದಾಗ್ತಾ ಆಗ್ತಾ ಇದ್ರೆ ಒಳಗಿರುವ ಪರಮಾತ್ಮ ರೂಪಗಳ ದೊಡ್ಡದಾಗ್ತಾ ಆಗ್ತಾ ಹೋಗುತ್ತಾ ಅಂತ ಹೇಳಿದರೆ, ಇಟ್ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಪರಮಾತ್ಮ ಬಿಂಬ ಜೀವ ಪ್ರತಿಬಿಂಬ. ಸೊ ಪರಮಾತ್ಮ ಪರಮಾತ್ಮನಿಗೆ ಹೀಸ್ ಅಚ್ಯುತ, ಅವನು ಅವನಿಗೆ ಬೆಳೆಯೋದು ಇಲ್ಲ ಸಂಕುಚ ಆಗೋದು ಇವೆಲ್ಲ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಆದರೆ ಅವನು ಜೀವನಿಗೆ ದೇಹಕ್ಕೆ ಬೆಳವಣಿಗೆ ಕೊಡುವುದಕ್ಕಾಗಿ ತಾನು ಬೆಳೆದಂತೆ ಮಾಡ್ತಾನೆ, ಅಂದ್ರೆ ಬಿಂಬರೂಪನಾಗಿ ತಾನು ಬೆಳೆದಂತೆ ತಾನು ಬಿಂಬನಾಗಿರ್ತಾನೆ, ತಾನು ಎಷ್ಟು ಬೆಳೆದು ತೋರಿಸ್ತಾನೋ ಆ ಜೀವನಿಗೆ ಅಷ್ಟೊಂದು ಬೆಳವಣಿಗೆ ಕೊಡ್ತಾನೆ. ದಟ್ ಮೀನ್ಸ್ ಸಮ್ ಪೀಪಲ್ ಗ್ರೋ ಮೋರ್, ಸಮ್ ಪೀಪಲ್ ಗ್ರೋ ಲೆಸ್. ಪರಮಾತ್ಮ ತಾನು ಬಿಂಬರೂಪನಾಗಿ ಎಷ್ಟೆಷ್ಟು ಆ ಜೀವನನ್ನು ಬೆಳೆಸಬೇಕು ಅಷ್ಟು ಬೆಳೆಸ್ತಾನೆ. ಆ ವಿಧವಾಗಿ ಬಿಂಬರೂಪನಾಗಿ ಪರಮಾತ್ಮ ಎಲ್ಲವನ್ನು ಹೇಗೆ ಕಂಟ್ರೋಲ್ ಮಾಡ್ತಾನೆ ಅನ್ನೋದನ್ನು ನಮಗೆ ಇಲ್ಲಿ ತಿಳ್ಕೋಬೇಕಾಗಿದೆ ವಿಷಯ. ಸೊ ಈ ವಿಧವಾಗಿ ಪರಮಾತ್ಮ ತಾನು ಅದಕ್ಕೆ ವಿಶ್ವಂಭರ ಅಂತ, ವಿಶ್ವಂಭರ ಪ್ರಪಂಚವೆಲ್ಲವೂ ಕೂಡ ತುಂಬಿ ಅವರವರನ್ನು ತುಂಬಿಸುವಂತ ಅವರವರನ್ನು ಬೆಳವಣಿಗೆ ಬೇಕಾದ ಹಂಗೆ ಕೊಡುವವನವನು, ಅದಕ್ಕೆ ವಿಶ್ವ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಬಲ್ಲ ಭಜಕರನು ಅಂತೇಳಿ. ಸೊ ಈ ವಿಧವಾಗಿ ಸೂಕ್ಷ್ಮ ಅಂಬರದ ಸೂಕ್ಷ್ಮ ಆಕಾಶದಲ್ಲಿ, ನಮ್ಮ ಹೃದಯ ಆಕಾಶದಲ್ಲಿ ಹೃದಯ ಕಮಲದ ಮಧ್ಯ ನಿವಾಸಿ ಅಂತ ಕರೆಯಲ್ಪಡುತ್ತಾ ಎಂಬರು ಈತಗೆ ಕೋವಿದರು ಜ್ಞಾನಿಗಳು ಈ ವಿಧವಾಗಿ ಪರಮಾತ್ಮನನ್ನು ಸಂಬೋಧನೆ ಮಾಡ್ತಾರೆ. ಅವನು ವಿಶ್ವಂಭರಾತ್ಮ ಪ್ರಾಜ್ಞ ಭಕ್ತ ಕುಟುಂಬಿ. ಪ್ರಾಜ್ಞ ಅಂತ ಕರೆಯಲ್ಪಡುವಂತಹ ಪರಮಾತ್ಮ ಭಕ್ತ ಕುಟುಂಬಿ, ಸಮಸ್ತ ಭಕ್ತ ಜನರು ಅವನ ಕುಟುಂಬದಲ್ಲಿ ಸೇರಿದಂತಹ ಅವರು ಅನ್ನುವಂತೆ ಪರಮಾತ್ಮ ವಿಶ್ವ ಕುಟುಂಬ ಅವನೇ ಎಲ್ಲವನ್ನು ನಡೆಸುವವನು, ಸಂತೈಸುವನು ಈ ಪರಿಪಲ್ಲಭದು. ಯಾರಾದರೆ ಈ ವಿಧವಾಗಿ ತಿಳ್ಕೊಳ್ತಾರೋ ಅವರನ್ನು ತೃಪ್ತಿಪಡಿಸುತ್ತಾನೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಪುರುಷನಾಮಕ ಸರ್ವ ಜೀವರುಳು ಇರುವ ದೇಹಾಕಾರ ರೂಪದಿ ಕರಣ ನಿಯಾಮಕ ಹುಷೀಕಪನು ಇಂದ್ರಿಯಂಗಳಲ್ಲಿ ತುರಿಯ ನಾಮಕ ವಿಶ್ವತ ಹನ್ನೆರಡು ಬೆರಳು ಉಳಿದು ಉತ್ತಮಾಂಗದಿ ಎರಡು ಅಧಿಕ 70,000 ನಾಡಿಯೊಳಗು. ಇವೆಲ್ಲ ಲಾಸ್ಟ್ ಕ್ಲಾಸ್ ನಲ್ಲಿ ಮಾಡಿದ್ದೀವಿ, ಹೊಸದಾಗಿ ಬಂದವರದಕ್ಕೆ ಸ್ವಲ್ಪ ರಿವೈಸ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಇಲ್ಲಿ ಪುರುಷನಾಮಕ ಸರ್ವಜೀವರು ಇರುವ ದೇಹಾಕಾರ ರೂಪದಿ, ಪುರುಷನಾಮಕ ಪರಮಾತ್ಮ, ಪುರುಷ ಅಂತ ಕರೆಯಲ್ಪಡುವಂತಹ ಪರಮಾತ್ಮ ಸಮಸ್ತ ಜೀವರಾಶಿಗಳ ಒಳಗೆ ಕೂಡ ದೇಹದ ಆಕಾರ ರೂಪದಲ್ಲಿ ಇದ್ದು ಕರ್ಣ ನಿಯಾಮಕ ಅವರ ಇಂದ್ರಿಯಗಳನ್ನು ನಿಯಮನ ಮಾಡುತ್ತಾ ಹುಷೀಕಪ ಹುಷೀಕೇಶ ಋಷಿಕಪ ಪಾ ಅಂದ್ರೆ ಈಶಾ ನಿಯಮನ ಮಾಡುವನು ರಕ್ಷಣೆ ಮಾಡುವವನು, ಋಷಿಕ ಅಂದ್ರೆ ಇಂದ್ರಿಯಗಳು, ಋಷಿಕಪ ಅಂದ್ರೆ ಋಷಿಕೇಶ ಇಂದ್ರಿಯಗಳ ನಿಯಾಮಕ ಅಧಿಪತಿಯಾದಂತಹ ಪರಮಾತ್ಮ ಇಂದ್ರಿಯಗಳಲ್ಲಿ ಆ ಇಂದ್ರಿಯಗಳಲ್ಲಿ ತುರಿಯ ನಾಮಕ ಅಂತ ತುರಿಯ ಅಂತ ಕರೆಯಲ್ಪಡುತ್ತಾ ಆ ಪರಮಾತ್ಮ ವಿಶ್ವ ವಿಶ್ವ ಅಂತಲೂ ಕರೆಯಲ್ಪ ಪರಮಾತ್ಮನಿಗೆ ಅನೇಕ ಹೆಸರುಗಳು, ಅನೇಕ ರೂಪಗಳು, ಅನೇಕ ಸ್ಥಾನಗಳಲ್ಲಿ ಅನಂತಾನಂತ ರೂಪಗಳೆಲ್ಲ ಪರಮಾತ್ಮ ಇರ್ತಾನೆ. ಈ ವಿಧವಾಗಿ ಅವನಿಗೆ ವಿಶ್ವ ಅಂದ್ರೆ ನಮ್ಮ ದಕ್ಷಿಣದ ಬಲಗಣ್ಣಿನಲ್ಲಿ ವಿಶ್ವರೂಪನಾಗಿದ್ದು ನಮಗೆ ಜಾಗ್ರದ ಅವಸ್ಥೆಯಲ್ಲಿ ನಮ್ಮನ್ನು ನಿಯಮನ ಮಾಡ್ತಾ ಇರುವಂತಹ ಪರಮಾತ್ಮ ಹನ್ನೆರಡು ಬೆರಳು ಉಳಿದು, ದಟ್ ಮೀನ್ಸ್ 12 fingers ಮೇಲಿನ ಮೂರ್ಧ ಸ್ಥಾನದಿಂದ ಅಲ್ಲಿಂದ ಹನ್ನೆರಡು ಬೆರಳು ತಗೊಂಡು ಬಂದ್ರೆ ಇಲ್ಲಿ ರೈಟ್ ಟಿಪ್ ಆದಾಯ ಅಲ್ಲಿ ಬರುತ್ತೆ, ಅಲ್ಲಿರ್ತಾನೆ ವಿಶ್ವನಾಮಕ ಪರಮಾತ್ಮ ಅಂತ ಹೇಳಿ ಹೇಳ್ತಾರೆ. ಸೊ 70,000 ನಾಡಿಯು ಎರಡಧಿಕ 70,000 ಅಂದ್ರೆ 72,000 ನಾಡಿಯು, 36,000 ಪುರುಷನಾಡಿಗಳು ಬಲಭಾಗದಲ್ಲಿ, 36,000 ಸ್ತ್ರೀನಾಡಿಗಳು ಎಡಭಾಗದಲ್ಲಿ, ಈ ವಿಧವಾಗಿ 72,000 ನಾಡಿಯೊಳಗೆ ಕೂಡ ಈ ವಿಶ್ವನಾಮಕ ಪರಮಾತ್ಮ ತಾನಿರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನು ಆಗಿ ಇಹ ಜೀವಕುತ ಕರ್ಮಗಳನ್ನು ಆಚರಿಸಿ ಶ್ರೀ ಪಯೋಜ ಭವ ಈರರಿಂದ ಪ್ರದೀಪವರ್ಣ ಸ್ವಮೂರ್ತಿ ಮಧ್ಯಗ ತಾ ಪೊಳೆವ ವಿಶ್ವ ಆದಿ ರೂಪದಿ ಸೇವೆ ಕೈಕೊಳ್ಳುತ್ತಾ ಅಂತೇಳಿ ಪರಮಾತ್ಮ. ಇದು ಸ್ವಲ್ಪ ನಮಗೆ ಕಾಂಟ್ರವರ್ಸಿಗೆ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಕೋಪ್ ಇರುವಂತಹ ಶ್ಲೋಕಗಳು ಪದ್ಯಗಳು ಬರುತ್ತೆ ಮುಂಚೆ. ಇಲ್ಲಿ ಹೇಳ್ತಾ ಇದ್ದ ವ್ಯಾಪಕನು ತಾನ ಪರಮಾತ್ಮ ತಾನು ವ್ಯಾಪಕನಾಗಿದ್ದಾನೆ. ಎಲ್ಲಿ? ಜೀವ ಸ್ವರೂಪ ದೇಹದ ಒಳ ಹೊರಗೆ, ಜೀವದ ಸ್ವರೂಪ ದೇಹದ ಒಳಗೂ ಹೊರಗೂ ಕೂಡ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಆದರೆ ಅವನಿಗೆ ನಿರ್ಲೇಪನಾಗಿ, ಅವನಿಗೆ ಯಾವುದರ ಲೇಪವು, ದಟ್ ಮೀನ್ಸ್ ಈಸ್ ನಾಟ್ ಅಟ್ಯಾಚ್ಡ್ ವಿತ್ ಎನಿಥಿಂಗ್, ನಿರ್ಲೇಪನಾಗಿ ಜೀವಕೃತ ಕರ್ಮಗಳನ್ನು ಆಚರಿಸಿ ಜೀವನಿಂದ ಮಾಡಲ್ಪಡುವಂತಹ ಕರ್ಮಗಳನ್ನು ತಾನು ಬಿಂಬರೂಪೇನ ಆಚರಣೆ ಮಾಡಿ ಪ್ರತಿಬಿಂಬನಾದ ಜೀವನಿಗೆ ಅಂದ್ರೆ ತಾನು ಸ್ವತಂತ್ರನಾಗಿ ಮಾಡ್ತಾನೆ, ಜೀವರಿಂದ ಮಾಡಿಸ್ತಾನೆ. ಅಸ್ವತಂತ್ರರಾದ ಜೀವರು ಅವರು ಪರಮಾತ್ಮ ಮಾಡಿದಂತೆ ಮಾಡಿಸಿದಂತೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ಶ್ರೀ ಲಕ್ಷ್ಮೀದೇವಿ ಪಯೋಜ ಅಂದ್ರೆ, ಪಯೋಜ ಅಂದ್ರೆ ತಾಮ್ರ ಹೂವು, ಅದರಲ್ಲಿ ಭವ ಹುಟ್ಟಿದವರು ಅಂದ್ರೆ ಬ್ರಹ್ಮದೇವರು, ಪಯೋಜ ಭವ ಅಂದ್ರೆ ಬ್ರಹ್ಮದೇವರು, ಈರರು ಅಂದ್ರೆ ವಾಯುದೇವರು, ಇವರಿಂದ ಪ್ರದೀಪ ವರ್ಣ ಕಾಂತಿಮಂತವಾದ ವರ್ಣ ಆ ವಿಧವಾಗಿ ವರ್ಣಿತನಾದ ಇಲ್ಲ ಅಂತಹ ಬಣ್ಣ ಉಳುವಂತಹ ಆ ಪರಮಾತ್ಮ ಸ್ವಮೂರ್ತಿ ಮಧ್ಯಗ ಸ್ವಮೂರ್ತಿ ಗಣಮಧ್ಯಗ ಅಂತೇಳಿ ಈ ಪರಮಾತ್ಮನ ಒಂದು ವಿಚಿತ್ರ ವೈಭವ ಎಂತಾದಂದ್ರೆ ಈ ಪರಿಯ ಸೊಬಗಾವ ದೇವರು ನಾ ಕಾಣೆ ಅಂತ ಹೇಳಿದಂತೆ ಪರಮಾತ್ಮನ ಒಂದು ಆ ಸೊಬಗು ಎಂತಾದ್ದು ಅಂದ್ರೆ ಮಿಕ್ಕವರೆಲ್ಲ ಅವರಿಗೆ ಸೇವೆ ಮಾಡಲಿಕ್ಕೆ ಇನ್ನೊಬ್ರು ಬೇಕು, ಇಲ್ಲ ಅವರು ಇನ್ನೊಬ್ಬರಿಗೆ ಸೇವೆ ಮಾಡ್ತಾ ಇರ್ತಾರೆ. ಆದ್ರೆ ಪರಮಾತ್ಮ ತಾನು ಎಲ್ಲರಿಂದಲೂ ಸೇವಿಸಲ್ಪಡುವವನು ಮಾತ್ರವೇ ಅಲ್ಲದೆ ತನ್ನ ರೂಪಗಳಿಂದ ತಾನೇ ಸೇವೆಯನ್ನು ಪಡ್ತಾ ಇರ್ತಾನೆ. ಅದಕ್ಕೆ ಸ್ವಮೂರ್ತಿ ಗಣಮಧ್ಯಗಹ ಅಂತೇಳಿ ನಮಗೆ ಅಲ್ಲಿ ಬರುತ್ತೆ. ಏನಂದ್ರೆ ನಾರಾಯಣ ಅಷ್ಟಾಕ್ಷರ ಜಪ ಮಾಡುವವರಿಗೆ ಅವರೆಲ್ಲ ಹೇಳ್ತಾರೆ ಅಲ್ಲಿ ನಮಗೆ ಪರಮಾತ್ಮನ 8 ಮೂರ್ತಿಗಳ ಮಧ್ಯೆ ತಾನು ಪ್ರಕಾಶಮಾನನಾಗಿ ತನ್ನ 8 ಮೂರ್ತಿಗಳಿಂದಲೇ ತಾನು ಪೂಜಿತನಾಗಿ ಇರ್ತಾನೆ ಪರಮಾತ್ಮ ಅಂತೇಳಿ. ಆ ಅಷ್ಟೇ ಅಲ್ಲದೆ ಅನಂತಾನಂತ ರೂಪಗಳಿಂದಲೂ, ದಟ್ ಮೀನ್ಸ್ ಇನ್ಫೈನೈಟ್ ಫಾರ್ಮ್ಸ್ ಆಫ್ ದ ಲಾರ್ಡ್ ವಿಲ್ ಬಿ ವರ್ಷಿಪಿಂಗ್ ಹಿಸ್ ಓನ್ ಫಾರ್ಮ್. ಅದಕ್ಕೆ ಅದನ್ನ ಪೂಜೆ ಒಂದು ವಿಚಿತ್ರವಾದ ಪೂಜೆ ಅಂತೇಳಿ ಪರಮಾತ್ಮ ತನ್ನ ರೂಪಗಳಿಂದ ತನ್ನನ್ನು ತಾನೇ ಪೂಜೆ ಮಾಡಿಕೊಳ್ತಾ ಇರ್ತಾನೆ. ಅದಕ್ಕೆ ಸ್ವಮೂರ್ತಿ ಗಣ ಮಧ್ಯಗಹ ಅಂತೇಳಿ ಅದೇ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ದಾಸರಾಯರು ಹೇಳ್ತಾ ಇದ್ದಾರೆ ಸ್ವಮೂರ್ತಿ ಮಧ್ಯಗಹ ಅಂತೇಳಿ. ಸ್ವಮೂರ್ತಿ ಅಂದ್ರೆ ತನ್ನದೇ ಆದ ಮೂರ್ತಿಗಳ ಮಧ್ಯದಲ್ಲಿ ತಾನು ಪೊಳೆವ ಪ್ರಕಾಶಿಸ್ತಾ ಇರ್ತಾನೆ ವಿಶ್ವ ಆದಿ ರೂಪದಿ ಸೇವೆ ಕೈಗೊಳ್ತಾ. ಇಲ್ಲಿ ವಿಶ್ವ ಮುಂತ ಆದಿ ಮೀನ್ಸ್ ಎಟ್ಸೆಟ್ರಾ ಅಂತ ತಗೋಬೋದಿಲ್ಲ, ವಿಶ್ವ ಆದಿ ರೂಪದಿ ವಿಶ್ವನಾಮಕ ಪರಮಾತ್ಮ ಆದಿ ರೂಪದಿಂದ ಅಂದ್ರೆ ಅನಾದಿ ಕಾಲದಿಂದ ಮೊದಲಿಂದಲೂ ಸೃಷ್ಟಿ ಆರಂಭದಿಂದಲೂ ಕೂಡ ಸೇವೆ ಕೈಕೊಳ್ಳುತ್ತಾ ಎಲ್ಲರಿಂದಲೂ ಸೇವೆಯನ್ನು ಸ್ವೀಕಾರ ಮಾಡ್ತಾ ತನ್ನ ರೂಪಗಳಿಂದಲೇ ತಾನೇ ಸೇವೆಯನ್ನು ಸ್ವೀಕಾರ ಮಾಡ್ತಾ ಹಿ ವಿಲ್ ಬಿ ವರ್ಷಿಪಿಂಗ್ ಹಿಮ್ಸೆಲ್ಫ್ ತನ್ನ ರೂಪಗಳಿಂದ ತನ್ನನ್ನು ತಾನೇ ಸೇವೆ ಮಾಡಿಕೊಳ್ತಾ ಇರ್ತಾನೆ ಪರಮಾತ್ಮ. ಈ ವಿಧವಾಗಿ ಸೇವೆಯನ್ನು ಮಾಡಿಕೊಳ್ತಾ ಇದ್ದಾನೆ ಪರಮಾತ್ಮ ಅಂತೇಳಿ ಇದು ಹೇಳಿದಾಗ ಜನಗಳಿಗೆ ಸ್ವಲ್ಪ ಗೊಂದಲಕ್ಕೆ ಸ್ಕೋಪ್ ಬಂದಿದೆ. ಇಲ್ಲೇನಾಯ್ತು, ಪರಮಾತ್ಮ ಜೀವ ಸ್ವರೂಪದ ದೇಹದ ಒಳಗೆ ತಾನು ವ್ಯಾಪ್ತನಾಗಿದ್ದಾನೆ ಅಂದರೆ ಆವಾಗ ವಾಯುದೇವರಿಗೆ ಸ್ವರೂಪ ದೇಹದಲ್ಲಿ, ಜೀವದ ಸ್ವರೂಪ ದೇಹದಲ್ಲಿ ಪ್ರವೇಶವಿದೋ ಇಲ್ಲವೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದಾಗ ಎರಡು ಟೈಪ್ಸ್ ಆಫ್ ಥಾಟ್ಸ್ ಫ್ಲೋ ಆಗುತ್ತೆ. ಒಂದೇನು, ಜನಗಳಿಗೆ ಇಲ್ಲ ಇಲ್ಲ, ಜೀವ ಸ್ವರೂಪದಲ್ಲಿ ಪರಮಾತ್ಮನಿಗೆ ಪ್ರವೇಶವಿದೆ, ವಾಯು ಬ್ರಹ್ಮರಿಗೆ ಪ್ರವೇಶವಿಲ್ಲ ಅಂಥೇಳಿ ಒಂದು ಕೆಲವು ಜನ ಭಾವನೆ ಮಾಡ್ತಾರೆ. ಕೆಲವು ಜನ ಹಾಗೆ ಇಲ್ಲ, ವಾಯುದೇವರು ಜೀವದ ಅಭಿಮಾನಿ ದೇವತೆ, ಜೀವಾಭಿಮಾನಿ ಆಗಿದ್ದ ಕಾರಣದಿಂದ ವಾಯುದೇವರಿಗೆ ಪ್ರವೇಶವಿದೆಯೇ ಅಂಥೇಳಿ ಇದಕ್ಕೆ ಬ್ಯಾಕ್ ಅಂಡ್ ಫೋರ್ತ್ ಡಿಸ್ಕಷನ್ಸ್ ಬೇಕಾದಷ್ಟು ನಡೆಯುತ್ತೆ, ನಡೀಲಿಕ್ಕೆ ಅವಕಾಶವಿದೆ. ಉದಾಹರಣೆಗೆ ಒಂದು ಏನು ಪ್ರಶ್ನೆ ಬರುತ್ತೆ ಅಂದರೆ, ವಾಯುದೇವರಿಗೆ ಜೀವದ ಸ್ವರೂಪ ದೇಹದಲ್ಲಿ ಪ್ರವೇಶವಿದ್ದರೆ ಆವಾಗ ಯಾವಾಗಾದರೆ ಆ ಜೀವ ಮೋಕ್ಷಯೋಗ್ಯ ಜೀವ ಒಬ್ಬನಿರ್ತಾನೆ, ಅವನು ಮೋಕ್ಷಕ್ಕೆ ಹೊರಟಾನೆ, ವಾಯುದೇವರು ನೆಕ್ಸ್ಟ್ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರ್ತಾರೆ. ಸೊ ಮತ್ತೆ ವಾಯುದೇವರು ಜೀವದಲ್ಲಿ ಪ್ರವೇಶ ಇದ್ದರೆ ಅವರು ಮತ್ತೆ ಹೇಗೆ ಮೋಕ್ಷಕ್ಕೆ ಜೀವ ಹೊರಟು ಬಿಟ್ಟ ಮೇಲೆ ವಾಯುದೇವರು ಇಲ್ಲೇ ಇರಬೇಕು, ವಾಯುದೇವರು ಕೂಡ ಮೋಕ್ಷಕ್ಕೆ ಹೋದರೆ ಇಲ್ಲಿ ಅಲ್ಲಿ ಮೋಕ್ಷದಲ್ಲಿ ಇಲ್ಲಿ ಎರಡು ಕಡೆ ಇರಲಿಕ್ಕೆ ಸಾಧ್ಯವಿಲ್ಲವಲ್ಲ ಎಂಬ ಪ್ರಶ್ನೆ ಒಂದು ಬರುತ್ತೆ. ಅದಕ್ಕೆ ಸಮಾಧಾನವಾಗಿ ಇಲ್ಲ ಇಲ್ಲ, ಆ ಜೀವ ಮೋಕ್ಷಕ್ಕೆ ಹೋದಾಗ ಆ ವಾಯುದೇವರು ಜೀವದಿಂದ ಹೊರಗೆ ಬಂದು ಬಿಡ್ತಾರೆ, ಮೋಕ್ಷಕ್ಕೆ ಹೋಗೋವರೆಗೂ ಮಾತ್ರವೇ ಅಲ್ಲಿರ್ತಾರೆ, ಮೋಕ್ಷಕ್ಕೆ ಯಾವಾಗ ಜೀವ ಹೋಗ್ತಾನೋ ಆವಾಗ ವಾಯುದೇವರು ಹೊರಗೆ ಬಂದು ಬಿಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಸರಿ, ಈ ಸಮಾಧಾನ ಹೇಳ್ತಾರೆ, ಆದ್ರೆ ಪ್ರವೇಶ ಇದೋ ಅಂತ ಪ್ರಮಾಣಗಳು ಏನ್ ಹೇಳುತ್ತೆ ಅಂತ ಹೇಳಿದರೆ ಆ ಪ್ರಮಾಣಗಳನ್ನೆಲ್ಲ ಸ್ವಲ್ಪ ಇವತ್ತಿನ ದಿನ ನೋಡೋಣ. ಮುಖ್ಯವಾಗಿ ನೋಡಿ ತಿಳ್ಕೋಬೇಕಾಗಿದ್ದು ಏನಂದ್ರೆ, ವಾಯುದೇವರಿಗೆ ಜೀವ ಅಭಿಮಾನಿಯಾಗಿದ್ದಾರೆ ಅಂದ್ರೆ ಜೀವದಲ್ಲಿ ಪ್ರವೇಶವಿರಲೇಬೇಕು. ಆದರೆ ಮತ್ತೆ ವಾಯುದೇವರಿಗೆ ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ ಅಂದರೆ ಅವರಿಗೆ ಪ್ರಾಕೃತವಾದ ಲಿಂಗದೇಹ ಇನ್ನೂ ಇದೆ, ಲಿಂಗದೇಹದ ಮೇಲೆ ಅಭಿಮಾನ ಇಲ್ಲ, ಆದರೆ ಪ್ರಕೃತ ಸಂಬಂಧವಾದ ಅನಾದಿ ಲಿಂಗದೇಹ ಇನ್ನೂ ಬಿಟ್ಟಿಲ್ಲ ವಾಯುದೇವರಿಗೆ. ಜೀವ ಸ್ವರೂಪದ ಒಳಗೆ ಅಂದ್ರೆ ಜೀವನಿಗೆ ಲಿಂಗದೇಹ ಇದ್ದರೂ ಕೂಡ ಜೀವ ಸ್ವರೂಪನೇ ತಗೊಂಡೆ, ಜೀವ ಸ್ವರೂಪ ಈ ಅಪ್ರಾಕೃತವಾದದ್ದು. ಸೊ ಪ್ರಾಕೃತವಾದ ಲಿಂಗದೇಹ ಉಳ್ಳವರಾದಂತಹ ವಾಯುದೇವರು ಅಪ್ರಾಕೃತವಾದ ಜೀವದ ಒಳಗೆ ಹೇಗೆ ಪ್ರವೇಶ ಮಾಡಿರ್ಲಕ್ಕಾಗತ್ತೆ ಅಂದ್ರೆ, ಪ್ರಾಕೃತವಾದದ್ದು ಅಪ್ರಾಕೃತವಾದ ಜೀವ ಅಪ್ರಾಕೃತವಾದ ಜೀವದ ಒಳಗೆ ಇರಬಹುದು, ಈವನ್ ಎರಡೂ ಸೂಕ್ಷ್ಮ ಆದರೂ ಕೂಡ ಪರಮಾತ್ಮ ಕೊಟ್ಟಿದ ಅಚಿಂತ್ಯಾದ ಶಕ್ತಿಯಿಂದ ಆ ಒಂದು ಜೀವದ ಒಳಗೆ ಇನ್ನೊಂದು ಜೀವ ಪ್ರವೇಶ ಮಾಡಬಹುದು. ಯಾಕಂದ್ರೆ ಬೆಳಕು ಲೈಟ್, ಒನ್ ಲೈಟ್ ಮೀಡಿಯಂ ಕ್ಯಾನ್ ಓವರ್ಲ್ಯಾಪ್ ವಿತ್ ಅನದರ್ ಲೈಟ್ ಮೀಡಿಯಂ. ಸೊ ಹೇಗಾದರೆ ಒಂದೇ ಸ್ಥಳದಲ್ಲಿ ಎರಡು ಪದಾರ್ಥಗಳು ಇರಲಿಕ್ಕೆ ಸಾಧ್ಯವಿದೋ ಅದೇ ವಿಧವಾಗಿ ಒಂದೇ ಸ್ಥಾನದಲ್ಲಿ ಜೀವವೂ ಇರಬಹುದು, ಜೀವದ ಒಳಗೆ ವಾಯುದೇವರು ಅದರ ಒಳಗೆ ಪರಮಾತ್ಮ ಎಲ್ಲವೂ ಇರಬಹುದು. ಸೊ ದಟ್ ಈಸ್ ಪಾಸಿಬಿಲಿಟಿ ಇದ್ದೇ ಇದೆ. ಆದರೆ ಲಿಂಗದೇಹ ಅಂತ ತಗೊಂಡಾಗ ಲಿಂಗದೇಹ ಪ್ರಕೃತಿ ಸಂಬಂಧವಾದದ್ದು. ಸೊ ಪ್ರಾಕೃತವಾದ ಲಿಂಗದೇಹ ಅಪ್ರಾಕೃತವಾದ ಜೀವದ ಸ್ವರೂಪದ ಒಳಗೆ ಹೇಗಿರ್ಲಕ್ಕಾಗತ್ತೆ ಅಂತ ಹೇಳಿದರೆ ಅದು ಕೂಡ ಪರಮಾತ್ಮನ ಇಚ್ಛೆ ಇದ್ರೆ ಆಗತ್ತೆ. ಸೊ ಪರಮಾತ್ಮ ಇಚ್ಛೆ ಇದೋ ಇಲ್ಲವೋ ನಮಗೆ ಪ್ರಮಾಣಗಳೇನು ಹೇಳುತ್ತೆ? ಪರಮಾತ್ಮ ಆ ವಿಧವಾಗಿ ವಾಯುದೇವರಿಗೆ ಜೀವದ ಸ್ವರೂಪದಲ್ಲಿ ಪ್ರವೇಶವಿದ್ದಂತೆ ಪ್ರಮಾಣಗಳು ಹೇಳುತ್ತೋ ಇಲ್ಲವೋ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಇವತ್ತಿನ ದಿನ ಸ್ವಲ್ಪ ನೋಡೋಣ, ಸಿ ಪ್ರಮಾಣಗಳೇನಿದೆ ಅಂತೇಳಿ. ಇಲ್ಲಿ ಉದಾಹರಣೆಗೆ ಒಂದು ಪ್ರಮಾಣ ಏನು ಬರುತ್ತೆ ಅಂದ್ರೆ, ಇಲ್ಲಿ ಇಲ್ಲಿ ಒಂದು ಪ್ರಾಣ ಏಕೋ ವಶೀ ನಿತ್ಯಂ ಬಾಹ್ಯಾಂತ ಕರ್ಣೇಶ್ವರ ಅಂತೇಳಿ. ಸೊ ವಾಯುದೇವರು ಜೀವೋತ್ತಮರಾಗಿದ್ದಾರೆ, ವಾಯುದೇವರು ಎಲ್ಲಾ ಪ್ರಾಣಿಗಳು ವಾಯುದೇವರ ವಶರಾಗಿರ್ತಾರೆ ಅಂದ್ರೆ ಎಲ್ಲರೂ ಆವಾಗ ಬಾಹ್ಯ ಅಂತಃಕರಣ ಈಶ್ವರ ಅಂತೇಳಿ, ಬಾಹ್ಯ ಅಂತಃಕರಣ ಹೊರಗೆ ಒಳಗು ಎಲ್ಲ ಕಡೆನೂ ಆ ವಿಧವಾಗಿ ವಾಯುದೇವರು ಜೀವನ ಒಳಗೆ ಪ್ರವೇಶ ಮಾಡಿ ಇದ್ದಾರೆ ಅಂತೇಳಿ ಒಂದು ಪ್ರಮಾಣ ಬರುತ್ತೆ. ಇನ್ನೊಂದೇನೆಂದರೆ, ಸೊ ಇನ್ನೊಂದು ಕಡೆ ಏನು ಬರುತ್ತೆ ಅಂದ್ರೆ, ಇಲ್ಲಿ ಮುಕ್ತಃ ಭಗವದ್ಭುಕ್ತ ಭೋಗಾನ್ ಮುಂಜತೆ ಯಾನ್ ಏವಾಹಂ ಶೃಣೋಮಿ ಯಾನ್ ಪಶ್ಯಾಮಿ ಯಾನ್ ಜಿಘ್ರಾಮಿ ತಾನೇವಾಪಿ ಇದಂ ಶರೀರಂ ವಿಮುಚ್ಯ ಅನುಭವಂತೀತಿ ಶ್ರುತೇಃ ಸಹಾಮುನ ಇಂದ್ರಿಯಾಣಾಂ ಚ ಮುಕ್ತಾನಾಂ ಪ್ರೇರಕೋ ಹರಿರೇವ ಚ ತತ್ವಾಭಿಮಾನಿ ದೇವಾನಾಂ ಪ್ರವೇಶೋ ನಾಸ್ತಿ ಇತಿ ವಚನಾತ್ ಮುಕ್ತೇಂದ್ರಿಯಾಣಾಂ ಭಗವತ್ ಪ್ರೇರಣೆಯೇವ ಅಂತೇಳಿ. ಅಲ್ಲಿ ಅದು ಹೇಳಿದಾಗ ಜನಗೆ ಸಂಬಂಧ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನಂದ್ರೆ ಮುಕ್ತಃ ಭಗವದ್ಭುಕ್ತ ಭೋಗಾನ್ ಭುಂಜತೆ ಯಾನೇವ ಅಹಂ ಶೃಣೋಮಿ ಯಾನ್ ಪಶ್ಯಾಮಿ ಯಾನ್. ಸೊ ಇಲ್ಲಿ ಏನ ಅರ್ಥ ಬರೋ ಹಂಗೆ ಮೇಲ್ನೋಟ ಕಾಣುತ್ತೆ ಅಂದ್ರೆ, ಪರಮಾತ್ಮ ಎಲ್ಲಾ ಮುಕ್ತ ಜೀವರ ಒಳಗೆ ತಾನೇ ಇದ್ದು ಅವರ ಒಳಗೆ ಅವರಿಗೆ ಒಂದು ಅನುಭವವನ್ನು ಕೊಡ್ತಾ ಇರ್ತಾನೆ ತಾನು ಪರಮಾತ್ಮ ಅಂತ ಹೇಳಿದಾಗ, ಮಿಕ್ಕವರಿಗೆ ವಾಯು ಬ್ರಹ್ಮವಾಯುಗಳಿಗೆ ಅಲ್ಲಿ ಪ್ರವೇಶವಿಲ್ಲವಲ್ಲ ಅನ್ನೋ ಒಂದು ಸಂದೇಹ ಬರುತ್ತೆ. ಸೊ ಆ ಸಂದೇಹಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ನಮಗೆ ಇನ್ನೊಂದು ಕಡೆ ಜೀವಾಸ್ತು ತ್ರಿವಿಧಾ ಪ್ರೋಕ್ತಃ ಉತ್ತಮ ಮಧ್ಯಮಾಧಮಃ ಉತ್ತಮಃ ದೇವತಾ ಪ್ರೋಕ್ತಃ ಋಷ್ಯಾದ್ಯಃ ಮಧ್ಯಮಾಸ್ಮೃತಃ ಅಧಮಾ ಮಾಂಶೋ ದೃಷ್ಟಃ ತೇ ಚಾಪಿ ತ್ರಿವಿಧಾ ಸ್ಮೃತಃ ಸಾತ್ವಿಕ ರಾಜಸಸ್ತತ್ರ ತಾಮಸಾದಿ ಪ್ರಭೇದತಃ ತೇಷು ಸರ್ವೇಷು ಜೀವೇಷು ದೇಹೇಷು ಚ ವಸತ್ಯಯಂ. ಇದು ಪವಮಾನ ಸಂಹಿತೆಯಲ್ಲಿ ಬರುವಂತಹ ಒಂದು ವಚನ. ಪವಮಾನ ಸಂಹಿತದಲ್ಲಿ ಇದು ಬರುತ್ತೆ. ಏನಂದ್ರೆ ಜೀವಾಃ ತ್ರಿವಿಧಾಃ ಪ್ರೋಕ್ತಃ ಉತ್ತಮ ಮಧ್ಯಮ ಅಧಮಃ ಅಂತೇಳಿ ಮೂರು ವಿಧವಾದ ಜೀವರಾಶಿಗಳು, ಉತ್ತಮರು ಮಧ್ಯಮರು ಅಧಮರು ಅಂತೇಳಿ. ಅಲ್ಲಿ ಉತ್ತಮಃ ದೇವತಾ ಪ್ರೋಕ್ತಃ ಅಂತೇಳಿ, ಉತ್ತಮರಂದ್ರೆ ದೇವತೆಗಳು, ಆಮೇಲೆ ಋಷ್ಯಾದ್ಯಃ ಮಧ್ಯಮಃ ಋಷ್ಯಾದಿಗಳು ಮಧ್ಯಮಗಳು, ಅಧಮಃ ಮಾನುಷೋತ್ರ ಉತ್ಕೃಷ್ಟ ಅಂದ್ರೆ ಉತ್ಕೃಷ್ಟ ಮಾನುಷರು ಅಂದ್ರೆ ಮುಕ್ತಿಯೋಗ್ಯರಾದ ಮನುಷ್ಯರು ಯಾರಿದ್ದಾರೋ. ಅಧಮರು ಅಂದ್ರೆ ನೀಚರು ಅಂತಲ್ಲ, ಅಧಮರು ಮೀನ್ಸ್ ದ ಲೋಯರ್ ಕ್ಯಾಟಗರಿ ಅಮಾಂಗ್ ದಿ ಮುಕ್ತಿಯೋಗ್ಯ ಜೀವಸ್. ಮನುಷ್ಯೋತ್ತಮರು ಇವರು ಮುಕ್ತಿಯೋಗ್ಯ ಜೀವರಲ್ಲಿ ದ ಲೋಯೆಸ್ಟ್ ಕ್ಯಾಟಗರಿಗೆ ಸೇರಿದವರು. ಸೊ ಅವರು ತ್ರಿವಿಧ ಮೂರು ವಿಧವಾಗಿದ್ದಾರೆ, ಸಾತ್ವಿಕ ರಾಜಸ್ಥಾ ತತ್ರ ಸಾಮಸಾದಿ ಪ್ರಭೇದ. ಅಂದ್ರೆ ಪ್ರಭೇದ ಸ್ವಲ್ಪ ಇರುವ ಕಾರಣದಿಂದ ಈ ವಿಧವಾದ ಒಬ್ಬೊಬ್ಬರಲ್ಲಿ ಒಂದೊಂದು ಸ್ವಲ್ಪ ಎಲಿಮೆಂಟ್ ಜಾಸ್ತಿ ಇರುತ್ತೆ ಅಂತೇಳಿ. ಸೊ ತೇಷು ಸರ್ವೇಷು ಜೀವೇಷು ದೇಹೇಶು ಚ ವಸತಿ ಅಯಂ. ಆ ಸಮಸ್ತ ಜೀವರಾಶಿಗಳಲ್ಲಿಯೂ ಕೂಡ ಅವರ ಜೀವಗಳಲ್ಲಿಯೂ ದೇಹಗಳಲ್ಲಿಯೂ ಕೂಡ ವಾಸ ಮಾಡ್ತಾ ಇದ್ದಾರೆ ಯಾರು? ಪವಮಾನ ಅವಿಧ ವಾಯು ಉತ್ತಮಾನಾಂ ಶರೀರಗಃ. ಪವಮಾನ ಅಂತ ಕರೆಯಲ್ಪಡುವಂತಹ ವಾಯುದೇವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸ್ವರೂಪ ಇಂದ್ರಿಯ ದೇಹೇಶು, ಸ್ವರೂಪ ಇಂದ್ರಿಯ ದೇಹಗಳಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ. ಹೇಗೆ? ಮಾತರಿಶ್ವಾಭಿಧಾನತಃ. ಮಾತರಿಶ್ವ ಅಂತ ಕರೆಯಲ್ಪಡುತ್ತಾ, ಮಾತರಿಶ್ವ ಎಂಬ ಶಬ್ದಕ್ಕೆ ಮಾತ ಪ್ರಮಾತ ಪ್ರಮಾತರಿ ಶ್ವಯತೆ. ಪ್ರಮಾತ ಅಂದ್ರೆ ಪ್ರಮಾಣಗಳಿಂದ ತಿಳಿಯಲ್ಪಡುವ ಪರಮಾತ್ಮನ, ಅವನ ಬಗ್ಗೆ ಎಲ್ಲವೂ ತಮ್ಮ ಗತಿ ಎಲ್ಲವನ್ನೂ ಅವನಿಗೆ ಸಮರ್ಪಣೆ ಮಾಡ್ತಾರೆ. ಅದಕ್ಕೆ ಮಾತರಿಶ್ವಾದ ಧಾತಿ ಅಂತ ಹೇಳಿ ಈಶಾವಶ್ಯೋಪನಿಷತ್ತಿನಲ್ಲಿ ಬಂದಂತೆ ಪರಮಾತ್ಮನಿಗೆ ಎಲ್ಲ ಕಾರ್ಯಗಳನ್ನು ಸಮರ್ಪಣೆ ಮಾಡುವಂತಹ ವಾಯುದೇವರು ಆ ಸ್ಥೂಲ ದೇಹದಲ್ಲಿ ಮಾತ್ರವೇ ಅಲ್ಲದೆ ಸ್ವರೂಪ ದೇಹದಲ್ಲಿಯೂ ಕೂಡ ಇದ್ದುಕೊಂಡು ಅವರು ಮಾಡುವ ಎಲ್ಲ ಕೆಲಸಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಸ್ಥೂಲ ದೇಹ ಗತಸ್ಯ ಅಪಿ ಮುಖ್ಯ ಪ್ರಾಣಾಭಿದೋಹಿ ಚ. ಸ್ಥೂಲ ದೇಹದಲ್ಲಿ ಇದ್ದರೂ ಕೂಡ ಮುಖ್ಯ ಪ್ರಾಣದೇವರು ಅಲ್ಲಿ ತಾವು ಲಿಂಗದೇಹದಲ್ಲಿಯೂ ಇರ್ತಾರೆ, ಸ್ವರೂಪ ದೇಹದಲ್ಲಿಯೂ ಇರ್ತಾರೆ. ದತ್ತೇ ಲಿಂಗ ಶರೀರಸ್ಥ ಸೂತ್ರನಾಮ ಮಹಾಪ್ರಭು. ಒಂದೊಂದರಲ್ಲಿ ನೋಡಿ, ಸ್ವರೂಪದಲ್ಲಿ ಮಾತರಿಶ್ವ ಅಂತ, ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ ಅಂತೇಳಿ, ಲಿಂಗ ಶರೀರದಲ್ಲಿ ಸೂತ್ರನಾಮ ಅಂತೇಳಿ ಕರೆಯಲ್ಪಡುತ್ತಾ, ಆಯಾ ಹೆಸರುಗಳಿಂದ ಕರೆಯಲ್ಪಡುತ್ತಾ ವಾಯುದೇವರು ಈ ಮೂರು ರೂಪಗಳಿಂದಲೂ ಕೂಡ ಮೂರು, ಸ್ಥೂಲ ದೇಹ ಸ್ವರೂಪ ದೇಹ ಲಿಂಗದೇಹ ಎಲ್ಲದರಲ್ಲಿಯೂ ಕೂಡ ಇದ್ದಾರೆ ವಾಯುದೇವರು ಅಂತೇಳಿ ಹೇಳ್ತಾ ಇದ್ದಾರೆ. ಸೂಕ್ಷ್ಮ ದೇಹ ಗತಸ್ಯೋಪಿ ಸೂಕ್ಷ್ಮ ರೂಪೀತಿ ಚ ಉಚ್ಯತೆ. ಸೂಕ್ಷ್ಮ ದೇಹದಲ್ಲಿ ಸೂಕ್ಷ್ಮ ರೂಪಿ ಅಂತ ಕರೆಯಲ್ಪಡ್ತಾ ಇರ್ತಾರೆ. ಮಧ್ಯಮಾಧಮ ದೇಹೇಶು ಪ್ರಾಣ ಅಪಾನ ಅಭಿಧಾನತಃ. ಮಧ್ಯಮ ಅಧಮ ದೇಹಗಳಲ್ಲಿ ಪ್ರಾಣ ಅಪಾನ ಅನ್ನುವ ಹೆಸರುಗಳಿಂದ ಕರೆಯಲ್ಪಡ್ತಾ ಇರ್ತಾರೆ. ಪೂರ್ವ ಉಕ್ತೇಶು ಚ ಸರ್ವೇಶು ಸ್ಥೂಲ ದೇಹ ಇಂದ್ರಿಯಾದಿಷು. ಮುಂಚೆ ಹೇಳಲ್ಪಡುವಂತಹ ಈ ಎಲ್ಲ ದೇಹಗಳಲ್ಲಿ ಕೂಡ ಸ್ಥೂಲ ದೇಹಗಳು ಇಂದ್ರಿಯಗಳಲ್ಲಿಯೂ ಎಲ್ಲದಲ್ಲಿಯೂ ಕೂಡ ವಾಯುದೇವರು ಇದ್ದಾರೆ. ಸ್ವರೂಪ ದೇಹ ಬುದ್ಧಿಯಾದಿ ಸ್ಥಿತತ್ವೇನ ಮಹಾಪ್ರಭು. ಸರ್ವಸಮರ್ಥರಾದಂತಹ ಈ ವಾಯುದೇವರು ಸ್ವರೂಪ ದೇಹ ಬುದ್ಧಿಯಲ್ಲಿ ಎಲ್ಲದರಲ್ಲಿ ಕೂಡ ಇದ್ದು ಪ್ರೇರಯತಿ ಅಖಿಲಂ ವಿಶ್ವಂ ಜಂಗಮಾ ಜಂಗಮಂ ಚತ. ಪ್ರೇರಯತಿ ಅಖಿಲಂ ವಿಶ್ವಂ, ಅಖಿಲವಾದ ಈ ವಿಶ್ವವನ್ನು ಜಂಗಮ ಅಜಂಗ ಅಂದ್ರೆ ಚರ ಅಚರ ಜಗತ್ತನ್ನು ಪ್ರೇರಣೆ ಮಾಡ. ಅಂದ್ರೆ ಪರಮಾತ್ಮ ಮಾಡ್ತಾನಲ್ವಾ ಅಂದ್ರೆ ಪರಮಾತ್ಮ ವಾಯುದೇವರ ಮೂಲಕವಾಗಿ ಮಾಡ್ತಾರೆ. ವಾಯುದೇವರಿಗೆ ಆ ಶಕ್ತಿಯನ್ನು ಕೊಟ್ಟು ಅಸ್ವತಂತ್ರರಾದರೂ ವಾಯುದೇವರು, ಸ್ವತಂತ್ರನಾದ ಪರಮಾತ್ಮ ತಾನು ಅಸ್ವತಂತ್ರರಾದರೂ ಕೂಡ ಆ ವಾಯುದೇವರಿಗೆ ಆ ಶಕ್ತಿಯನ್ನು ಕೊಟ್ಟು ಅವರಿಂದ ಮಾಡಿಸ್ತಾರೆ. ಸೊ ತತ್ತದ್ದೇಹಗತ ಪ್ರಾಣ ತತ್ತದ್ದೇಹಸ್ಥ ಮೂರ್ತಿನ ಅನಿರುದ್ಧಾದಿ ನಾಮ್ನಾಹಿ ಸರ್ವ ಪ್ರೇರಕ ರೂಪವಾನ್ ಅಂತೇಳಿ ಈ ವಿಧವಾಗಿ ಪವಮಾನ ಸಂಹಿತದಲ್ಲಿ ವಾಯುದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಅಲ್ಲಿ ವಾಯುದೇವರಿಗೆ ಪ್ರವೇಶವಿದೆ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ವಾಯುದೇವರಿಗೆ ಅವರವರ ಪದವಿ ಕಾಲ ಇರುತ್ತೆ. ಮತ್ತೆ ಮಿಕ್ಕ ಟೈಮ್ನಲ್ಲಿ ಹಾಗೆ ಅಂದ್ರೆ ಈಗ ಬೇರೆ ಬೇರೆ ದೇವತೆಗಳು ತಗೊಂಡ್ರೆ ಅವರು 40 ಬ್ರಹ್ಮಕಲ್ಪ ಸಾಧನೆ ಇಲ್ಲ 20 ಬ್ರಹ್ಮಕಲ್ಪ ಸಾಧನೆ, ಈ ವಿಧವಾಗಿ ಅನೇಕ ಬ್ರಹ್ಮಕಲ್ಪಗಳ ಸಾಧನೆ ನಡೆಯುತ್ತೆ. ವಾಯುದೇವರು ಒಂದು ಕಲ್ಪದಲ್ಲಿ ಮಾತ್ರ ವಾಯುದೇವರ ಪದವಿಯಲ್ಲಿರ್ತಾರೆ. ಮತ್ತೆ ಹೇಗೆ ಇವರು ವಾಯುದೇವರು ಹೇಗೆ ಆ ಯಾವ ವಾಯುದೇವರು ಆ ಸ್ವರೂಪದಲ್ಲಿ ಪ್ರವೇಶ ಮಾಡ್ತಾರೆ ಅಂತ ಹೇಳಿದರೆ, ಆಯಾ ಸಮಯದಲ್ಲಿ ಉದಾಹರಣೆಗೆ ಈಗ ಇರುವ ವಾಯುದೇವರು ಈಗಿರುವ ಸಮಸ್ತ ಜೀವರಾಶಿಗಳಲ್ಲಿ ಅವರು ಈ ಬ್ರಹ್ಮಕಲ್ಪದಲ್ಲಿ ಯಾವಾಗಾದರೆ ಸೃಷ್ಟಿಗೆ ಬರ್ತಾರೋ, ಒಂದು ಏನಂದ್ರೆ ಅಸೃಷ್ಟ ಸ್ಥಿತಿಯಿಂದ ಸೃಷ್ಟಿ ಸುಜ್ಯ ಸ್ಥಿತಿಗೆ, ಅಸುಜ್ಯದಿಂದ ಸುಜ್ಯ ಸ್ಥಿತಿಗೆ ಬರುವುದು ಒಂದು ಸಂದರ್ಭ, ಒನ್ ಕಾಂಟೆಕ್ಸ್ಟ್. ಅದಾದ ಮೇಲೆ ಒಂದೊಂದು ಪ್ರಳಯ ಮಹಾಪ್ರಳಯ ಆದ ಮೇಲೆ ಬ್ರಹ್ಮ ಪ್ರಳಯ ಆದ ಮೇಲೆ ಮತ್ತೂ ಸೃಷ್ಟಿಗೆ ಬರುವುದು ಇನ್ನೊಂದು ಸಂದರ್ಭ. ಈ ಎರಡು ಸಂದರ್ಭಗಳನ್ನು ನಾವು ತಗೊಂಡಾಗ ನಮಗೆ ಅಸುಜ್ಯ ಸ್ಥಿತಿಯಿಂದ ಸುಜ್ಯ ಸ್ಥಿತಿಗೆ ಬರುವಾಗ ಅಸುಜ್ಯ ಸ್ಥಿತಿಯಲ್ಲಿ ಯಾವ ರೂಪದಲ್ಲಿಯೂ ಕೂಡ ವಾಯುದೇವರ ಪ್ರವೇಶವಿಲ್ಲ. ಅದಕ್ಕೆ ಸಮಾನತಃ ವಾಯುದೇವರ ಪ್ರವೇಶವಿಲ್ಲ ಅಂತ ಯಾರಾದರೂ ಹೇಳಿದರೆ ಅರ್ಥ ಏನು ಅಂದರೆ, ವಾಯುದೇವರಿಗೆ ಜೀವದ ಒಳಗೆ ಪ್ರವೇಶವಿಲ್ಲ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪ್ರತಿಯೊಂದು ಜೀವದಲ್ಲಿಯೂ ವಾಯುದೇವರ ಪ್ರವೇಶವಿಲ್ಲ. ಪರಮಾತ್ಮನಿಗೆ ಪ್ರತಿಯೊಂದು ಜೀವದಲ್ಲಿಯೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪ್ರವೇಶವಿದೆ. ಸೊ ಕಾಲತಃ ಶಕ್ತಿತಃ ಎಲ್ಲ ವಿಧವಾಗಿಯೂ ಕೂಡ ವಾಯುದೇವರಿಗೆ ಪರಮಾತ್ಮನಿಗೆ ಜೀವದಲ್ಲಿರುವ ಪ್ರವೇಶದಲ್ಲಿ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ವಾಯುದೇವರ ಪ್ರವೇಶವಿಲ್ಲ ಅಂದ್ರೆ ಪರಮಾತ್ಮನಂತ ಪ್ರವೇಶ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲದೆ ಅಸೂಜ್ಯ ಸ್ಥಿತಿಯಲ್ಲಿ ಯಾವ ವಾಯುದೇವರು ಯಾವ ವಾಯು ರೂಪದಲ್ಲಿಯೂ ಪ್ರವೇಶವಿಲ್ಲ. ಅಸೂಜ್ಯ ಸ್ಥಿತಿಯಲ್ಲಿ ಕೇವಲ ಲಕ್ಷ್ಮೀನಾರಾಯಣರು ಮಾತ್ರವೇ ಜೀವಸ್ವರೂಪದಲ್ಲಿರ್ತಾರೆ. ಸುಜ್ಯ ಸ್ಥಿತಿಗೆ ಬಂದಾಗ ಆ ಯಾವಾಗಾದರೆ ಪ್ರತಿಯೊಂದು ಜೀವವು ಸುಜ್ಯ ಸ್ಥಿತಿಗೆ ಬರ್ತಾನೋ ಆ ಸಮಯದಲ್ಲಿ ಆಗ ವಾಯು ಪದವಿನಲ್ಲಿ ಯಾರಿರ್ತಾರೋ ಅವರು ಆ ದೇಹದಲ್ಲಿ ಪ್ರವೇಶ ಮಾಡ್ತಾರೆ, ಆ ಜೀವದ ಸ್ವರೂಪ ದೇಹದಲ್ಲಿ ಪ್ರವೇಶ ಮಾಡ್ತಾರೆ. ಅವರು ಮತ್ತು ಮಹಾಪ್ರಳಯ ಬಂದಾಗ ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೆ. ಸೊ ಬ್ರಹ್ಮ ಪದವಿಗೆ ಬಂದಾಗ ಬ್ರಹ್ಮ ವಾಯು ಇಬ್ಬರು ಇರ್ತಾರೆ ಆ ಸ್ವರೂಪ ದೇಹದಲ್ಲಿ. ಆ ಮೋಕ್ಷಕ್ಕೆ ಆ ಜೀವ ಹೊರಟು ಹೋದರೆ ಆವಾಗ ಆ ಜೀವದ ಸ್ವರೂಪದಲ್ಲಿ ಯಾವ ಬ್ರಹ್ಮದೇವರು ಇರ್ತಾರೋ ಅವರು, ಬಿಕಾಸ್ ಹೀ ಇಸ್ ದ ಒನ್ ಹೂ ಟೇಕ್ಸ್ ದೆಮ್ ಟು ದ ಮೋಕ್ಷ, ಮೋಕ್ಷಕ್ಕೆ ಕರ್ಕೊಂಡು ಹೋದಾಗ ಹೀ ಕಂಟಿನ್ಯೂಸ್ ಟು ಸ್ಟೇ ಇನ್ ದಿ ಸ್ವರೂಪ ದೇಹ. ಅಂದ್ರೆ ಮೋಕ್ಷಕ್ಕೆ ಯಾರಾದರೂ ಜೀವ ಹೋದಾಗ ಆ ಸಮಯದಲ್ಲಿ ಬ್ರಹ್ಮ ಪದವಿಯಲ್ಲಿ ಯಾರಿರ್ತಾರೋ ಅವರು ಆ ಜೀವದ ಸಹಿತವಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಸೊ ಅದಾದ ಮೇಲೆ ಮತ್ತು ಇನ್ನು ಸಪೋಸ್ ಲಾಸ್ಟ್ ಬ್ರಹ್ಮಕಲ್ಪದಿಂದ ಈ ಬ್ರಹ್ಮಕಲ್ಪಕ್ಕೆ ಬಂದಾಗ ದೇವತೆಗಳಿರ್ತಾರೆ, ಇಂದ್ರಾದಿ ದೇವತೆಗಳು ಇತ್ಯಾದಿಗಳು. ಆವಾಗ ಏನಾಗುತ್ತೆ ಅಂದರೆ ಬ್ರಹ್ಮದೇವರು ವಾಯುದೇವರು ಯಾವಾಗಲೂ ಇಬ್ಬರೂ ಇರ್ತಾರೆ ಆ ದೇಹದಲ್ಲಿ. ಸೊ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದರೆ ಮತ್ತು ಪೂರ್ವ ಕಲ್ಪದಲ್ಲಿ ಇದ್ದುವಂತಹ ಲಾತವೇರು ಈಗ ವಾಯುದೇವರಾದರೆ ಅವರು ವಾಯುದೇವರು ಬ್ರಹ್ಮದೇವರಾಗ್ತಾರೆ. ಸೊ ಈ ವಾಯುಭ್ರಹ್ಮಗಳು ಮತ್ತು ನೆಕ್ಸ್ಟ್ ಕಲ್ಪದಲ್ಲಿ ದೇ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ಸ್ವರೂಪ ದೇಹ ಆಫ್ ದಟ್ ಜೀವ. ಈ ವಿಧವಾಗಿ ಎಕ್ಸಿಟ್ ಅಂಡ್ ಎಂಟ್ರಿ ಆಗ್ತಾ ಬರುತ್ತೆ ವಾಯುದೇವರಿಗೆ. ಎಕ್ಸಿಟ್ ಅಂಡ್ ಎಂಟ್ರಿ ಪ್ರಾಸೆಸ್ ವಿಲ್ ಬಿ ಗೋಯಿಂಗ್ ಆನ್. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ವಲ್ಪ. ಸೊ ಯು ಮೇ ಹ್ಯಾವ್ ಟು ಇಮ್ಯಾಜಿನ್ ಎ ಲಾಟ್. ಸೊ ಒಂದು ಮ್ಯಾಪ್ ತರ ಹಾಕೊಂಡು ಒಂದು ಪೇಪರ್ ನಲ್ಲಿ ಹಾಕೊಂಡ್ರೆ ಈ ಪ್ರಾಬ್ಲಿ ಕ್ಯಾನ್ ವಿಜುವಲೈಸ್ ಎ ಲಿಟ್ ಬಿಟ್ ಮೋರ್. ನೀವು ಈ ವಿಧವಾಗಿ ವಾಯುದೇವರು ಬ್ರಹ್ಮದೇವರು ಪ್ರವೇಶ ಮಾಡೋದು ಬಿಡೋದು ಮಾಡೋದು ಬಿಡೋದಾಗತ್ತೆ. ಮೋಕ್ಷಕ್ಕೆ ಹೋದಾಗ ವಾಯುದೇವರು ಆ ಮೋಕ್ಷಕ್ಕೆ ಹೋದ ಜೀವದ ಸಹಿತವಾಗಿ ಅಲ್ಲಿ ಮೋಕ್ಷಕ್ಕೆ ಹೋಗುವುದಿಲ್ಲ, ಹೊರಗೆ ಬಂದುಬಿಡ್ತಾರೆ. ಸೊ ವಾಯುದೇವರಿಗೆ ಲಿಂಗದೇಹವಿದ್ದರೂ ಕೂಡ ಪರಮಾತ್ಮ ಕೊಟ್ಟ ಅನುಗ್ರಹದಿಂದ ಅವರು ಜೀವದ ಸ್ವರೂಪ ದೇಹದ ಒಳಗೆ ಪ್ರವೇಶ ಮಾಡುವ ಶಕ್ತಿ ಅವರಿಗೆ ಇದೆ. ಸೊ ಅದನ್ನಲ್ಲಿ ಯಾವ ಅನುಮಾನವೂ ಸಂದೇಹವೂ ಬೇಕಾಗಿಲ್ಲ ಅನ್ನೋದು ನಮಗೆ ತಿಳ್ಕೋಬೇಕಾಗಿದೆ ವಿಷಯ. ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿಗೆ ಪ್ರವೇಶವಿದೆ ಇಲ್ಲವ ಅಂದ್ರೆ ಲಕ್ಷ್ಮೀದೇವಿಗೆ ನಿಶ್ಚಯವಾಗಿ ಅನಾದಿ ಕಾಲದ ಸಮನ ಅಂತ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿ ಸಮವ್ಯಾಪ್ತಿ ಅಂದರೆ ದೇಶತಃ ಕಾಲತಃ ಸಮಾನ ವ್ಯಾಪ್ತಿ ಉಳ್ಳವಳು ಪರಮಾತ್ಮನ ಜೊತೆಯಲ್ಲಿ, ಗುಣತಃ ಮಾತ್ರ ಸಮವ್ಯಾಪ್ತಿ ಇಲ್ಲ. ಸೊ ಆ ಕಾರಣದಿಂದ ಲಕ್ಷ್ಮೀದೇವಿ ಪ್ರತಿಯೊಂದು ಜೀವದ ಸ್ವರೂಪದೇಹದಲ್ಲಿ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಲಕ್ಷ್ಮೀದೇವಿಗೆ ಪ್ರವೇಶವಿದೆ ಅನ್ನೋದು ನಾವು ತಿಳ್ಕೋಬೇಕಾಗಿದೆ ವಿದ್ಯಾ. ಸೊ ಆ ಸ್ವರೂಪ ದೇಹದ ಮೇಲೆ ಇರುವಂತಹ ಅನಾದಿ ಲಿಂಗ ದೇಹದ ಒಳಗೆ ಕೂಡ ಈ ವಿಧವಾಗಿ ವಾಯುದೇವರು ಬ್ರಹ್ಮದೇವರು ಪ್ರವೇಶ ಮಾಡೋದು ಬಿಡೋದು ನಡೀತಾ ಇರುತ್ತೆ. ಆದರೆ ಲಕ್ಷ್ಮೀನಾರಾಯಣ ಮಾತ್ರ ಸದಾ ಸರ್ವಕಾಲವೂ ಕೂಡ ಅನಾದಿಲಿಂಗ ದೇಹದಲ್ಲಿ ಕೂಡ ಅವರಿಗೆ ಪ್ರವೇಶ ಇದ್ದೇ ಇರುತ್ತೆ. ಮೋಕ್ಷಕ್ಕೆ ಹೋದಾಗ ಅನಾದಿಲಿಂಗ ಶರೀರ ಬಿಟ್ಟು ಹೋಗುತ್ತೆ. ಅದು ಬಿಟ್ಟಾದ ಹೋದಾಗ ಆ ಜೀವ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮದೇವರು ಅವರು ಮೂರು ಜನ ಮಾತ್ರ ಆ ಜೀವದ ಸ್ವರೂಪದ ದೇಹದ ಒಳಗೆ ಇರ್ತಾರೆ. ಮೋಕ್ಷಕ್ಕೆ ಹೋದಾಗ ವಾಯುದೇವರು ಹೊರಗೆ ಬಂದು ಬಿಡ್ತಾರೆ. ಸೊ ಈ ಕಾರಣಗಳನ್ನು, ಈ ಪ್ರಮಾಣಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ವಾಯುದೇವರಿಗೆ ಸ್ವರೂಪ ದೇಹದಲ್ಲಿ ಪ್ರವೇಶವಿದೆ ಅನ್ನುವುದನ್ನು ನಾವು ಒಪ್ಕೋಬೇಕಾಗಿ ಬರುತ್ತೆ. ಸೊ ದಟ್ ಈಸ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಂದ್ರೆ, ನಮಗೆ ಮೂಲೇಶ, ಅಗ್ರೇಶ, ಪ್ರಾದೇಶ ಅನ್ನುವ ಮೂರು ರೂಪಗಳಲ್ಲಿ ನಮ್ಮ ಪ್ರತಿಯೊಂದು ಜೀವದ ಹೃದಯ ಕಮಲದಲ್ಲಿ, ಅಂದ್ರೆ ಸ್ವರೂಪ ದೇಹದ ಹೃದಯ ಕಮಲದಲ್ಲಿಯೂ ಸ್ಥೂಲ ದೇಹದ ಹೃದಯ ಕಮಲದಲ್ಲಿಯೂ ಕೂಡ ಪರಮಾತ್ಮ ನೆಲೆಸಿ ಇರುವಂತಹ ಪ್ರಸಂಗ, ಅದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದಾದ ಮೇಲೆ ಸ್ವರೂಪ ದೇಹದಲ್ಲಿ ವಾಯುದೇವರಿಗೆ ಮುಖ್ಯವಾಗಿ ಪ್ರವೇಶವಿದೆ ಅನ್ನೋದು ಎರಡನೇ ಕಾನ್ಸೆಪ್ಟ್. ಈ ಎರಡು ಕಾನ್ಸೆಪ್ಟ್ಸ್ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿದ ವಿಷಯ. ಅದಾದ ಮೇಲೆ ನಮಗೆ ಜೀವನ ಸ್ವರೂಪ ದೇಹದಲ್ಲಿ ತತ್ವಾಭಿಮಾನಿ ಭಗವಂತನ ರೂಪಗಳು ಅವು ಯಾವ್ದು ಅನ್ನೋದು ಶಕ್ತಿ, ಪ್ರತಿಷ್ಠಾ, ಸಂವಿತ್, ಸ್ಫೂರ್ತಿ, ಪ್ರವೃತ್ತಿ, ಕಲಾ, ವಿದ್ಯಾ, ಮತಿ, ನಿಯತಿ, ಮಾಯಾ, ಕಾಲ, ಪುರುಷ ಅನ್ನುವ 12 ಭಗವದ್ ರೂಪಗಳು ಆಮೇಲೆ ಇವೆಲ್ಲ ಇದೆ ಅನ್ನೋದು ದಟ್ಸ್ ಅನದರ್ ಕಾನ್ಸೆಪ್ಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಗರುಡ ಶೇಷ ಭವಾದಿ ನಾಮವು ಧರಿಸಿ ಪವನ ಸ್ವರೂಪ ದೇಹದಿ ಕರಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ ಸರಸಿದಾಸನ ವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದಿ ಇರುತಿಹರು ಮಿಕ್ಕ ಆದಿತೇಯರಿಗೆ ಇಲ್ಲವೂ ಆಸ್ಥಾನ ಅನ್ನೋದು 12ನೇ ಪದ್ಯ. ಅಲ್ಲಿ ಕೂಡ ಈ ಹರಿಯಂತೆ ಅಂತ, ತಾನಾಗಿಪ್ಪ ಹರಿಯಂತೆ ಅಂತ ಹೇಳಿದಾಗ ಸ್ವಲ್ಪ ಇದೇ ಕಾನ್ಸೆಪ್ಟ್, ಈ ವಾಯುದೇವರಿಗೆ ಪ್ರವೇಶ ಇದೋ ಇಲ್ಲವೋ ಅನ್ನುವ ಕಾನ್ಸೆಪ್ಟ್ಗೆ ಮತ್ತು ಜನಗಳಿಗೆ ಸಂದೇಹ ಬರುತ್ತೆ. ಸೊ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಸೊ ಇಲ್ಲಿ ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರ್ಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ ಅನ್ನೋದನ್ನು ಬರುತ್ತೆ ಅದು. ಸೊ ಅದು 12ನೇ ಪದ್ಯ. ದಟ್ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ನಾಳೆ ಭಗವದ್ಗೀತೆ ಗುರುವಾರ. ಸೊ ವಿಲ್ ಡೂ ದಟ್ ಟುಮಾರೋ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯ ವಾ ಬುದ್ಧ್ಯಾತ್ಮನಾ ವಾ ಅನಸು ಸ್ವಭಾವಾತ್ ಕರೋಮಿ ಇತಿ ಸಕಲಂ ಪ್ರಸ್ಮೈ ನಾರಾಯಣಾಯ ಸಮರ್ಪಯಾಮಿ.